ಮಾತಿದಾರೆ ಕೋತಿ ತಾನು ಕೆಡೋದ್ರೆ ವನನು ಕೆಡಿಸಿಬಿಡ್ತು ಅಂತ ಹೇಳೋದಲ್ಲ, ಹಾಗೆ ತಾನು ಏಕಾಶಿ ಮಾಡೋದಿಲ್ಲ, ಹಾಳಾಗೋಲ್ಲ, ಉಳಿದನ್ನು ಬಿಡಿಸಿಬಿಡ್ತಾನೆ, ಇದು ಸಮಸ್ಯೆ. ನಾನೇ ಮಾಡಿದ್ರೆ ನೀವ್ಯಾಕೆ ಮಾಡ್ತೀರಿ ಅಂತ ಹೇಳ್ತಾನೆ. ಸಿಗ್ತಾರೆ ಅದು ಅದೇ ಅಲ್ಲ, ಎಷ್ಟೋ ಜನ ಡಾಕ್ಟರ್ ಸ್ಮೋಕ್ ಮಾಡ್ಕೊತ ಹೇಳ್ತಾನೆ, ನೀವು ಸ್ಮೋಕ್ ಮಾಡಬೇಡಿ ಅಂತ ಹೇಳ್ತಾನೆ. ಅವರು ನೀವು ಸ್ಮೋಕ್ ಮಾಡಬೇಡಿ ಅಂತ ಹೇಳ್ತಾನೆ. ನಾವು ಏನಂತ ಕೇಳಕ್ ಸಾಧ್ಯ ಇಲ್ಲ, ನೀವ್ಯಾಕೆ ಮಾಡ್ತೀರಿ ಅಂತ ಕೇಳಕ್ ಸಾಧ್ಯ ಇಲ್ಲ. ನಿನ್ನ ನಾನು ನಿನ್ನ ಹೇಳ್ತೇನೆ, ಸೇರ್ಬೇಡ ಅಷ್ಟೇ, ನನ್ನ ಹಣೆ ಬಾರ ಬೇರೆ, ನೀನು ಹಾಗೆ ಮಾಡಬೇಡ ಅಂತ. ಇವತ್ತು ಮನುಷ್ಯ ತಾನು ಮಾಡಿ ಹೇಳಿದ್ರೆ ಭಾರಿ ವ್ಯಾಲ್ಯೂ ಜಾಸ್ತಿ, ಅದಕ್ಕೆ ತಾನು ಸೇರೋದಿಲ್ಲ, ಸೇರ್ಬೇಡಿ ಅಂತ ಹೇಳ್ತೇನೆ, ನಾನು ಸೇರ್ತೇನೆ ಹಾಳಾಗಿ ಹೋಗ್ತೇನೆ, ನೀವು ಮಾಡಬೇಡ ಅಂತ ಹೇಳಿದ್ರೆ ಎಷ್ಟೋ ವಾಸಿ. ಇವ್ರು ಹಾಗಲ್ಲ, ನಾನೇ ಸೇತಿ ನೀನ್ಯಾಕೆ ಸೇರಬಾರ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಹೇಳ್ತಾರೆ ಈ ರೀತಿ ಹೇಳ್ತಾ ಹೇಳ್ತಾ ಏನ್ ಮಾಡ್, ನಷ್ಟಾತ್ಮನ ಅಲ್ಪ ಬುದ್ಧಯ, ನಷ್ಟಾತ್ಮನ ಅಲ್ಪ ಬುದ್ಧಯ,
ಸ್ವರೂಪ ಅಂತ ಒಂದರ್ಥ. ಮನಸ್ಸು ಕೆಡಿಸ್ಕೊಂಡ್ಬಿಡ್ತಾರೆ, ಅವ್ರ ತಿಂಕೆಂಟ್
ಆಗ್ತಾ ಹೋಗೋದಿಲ್ಲ, ಎಲ್ಲ ಕೂಪ ಮುಂದಕ್ಕೂ ಆಗ್ತಾ ಬರುತ್ತೆ, ಸಂಕುಚದಷ್ಟು ಡೆವಲಪ್ ಆಗುತ್ತೆ. ಆ ರೀತಿ ಮಾಡಿ 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 ಮನುಷ್ಯ ಅಲ್ಪ ಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಅಹಿತಾಹ ಪ್ರಭವಂತಿ ಉಗ್ರಕರ್ಮಾಣ. ಭಗವದ್ಗೀತೆ ನೋಡ್ಬೇಕಾಗ, ಉಗ್ರಕರ್ಮಾಣ ಟೆರರಿಸ್ಟ್ ಅಂತಾನೆ ಅದಕ್ಕೆ ಅರ್ಥ. ಇವತ್ತು ಟೆರರಿಸ್ಟ್ ಉಂಟಾಗ್ತಾರೆ ಅಂತ ಹೇಳ್ತಾರೆ ಪರಮಾತ್ಮ. ಟೆರರಿಸ್ಟ್ ಬಂದಿದ್ದು ಎಲ್ಲಿಂದ ಅಂತ ಕೇಳಿ ಇದರಿಂದ ಶುರುವಾಗ್ತಾರೆ. ಅನೇಕರು ತಿಳ್ಕೊಂಡಿರಬೇಕು, ಒಬ್ಬ ಟೆರರಿಸ್ಟ್ ಇನ್ನೊಬ್ಬ ಟೆರರಿಸ್ಟ್ ಕ್ರಿಯೇಟ್ ಮಾಡೋದಿಲ್ಲ,
ಮಾಡಿದ್ರು ಹೆಚ್ಚು ಮಾಡೋದಿಲ್ಲ.
ನಿಜವಾದ ಟೆರರಿಸ್ಟ್ ಕ್ರಿಯೇಟ್ ಮಾಡೋದು ಯಾರು ಗೊತ್ತೇನು? ಯಾವನು ತಪ್ಪು ತಪ್ಪಾಗಿ ಹೇಳ್ತಾನಲ್ಲ ಅವನು ರಿಯಲ್ ಟೆರರಿಸ್ಟ್ ಕ್ರಿಯೇಟ್ ಮಾಡೋದು ಅವನು. ಒಬ್ಬ ಒಂದು ಕೈಲಿ ಚೂರಿ ಇಲ್ಲ, ಚಾಕು ಇಲ್ಲ, ಏನೇನೂ ಇಲ್ಲ, ಕೆಟ್ಟ ಕೆಟ್ಟ ಪುಸ್ತಕ ಬರೀತಾನಲ್ಲ ಅವನ ಸಾವಿರಾರು ಟೆರರಿಸ್ಟ್ ಕ್ರಿಯೇಟ್ ಮಾಡ್ತಾನ, ಅವನು ಪುಸ್ತಕ ಓದೋರೆಲ್ಲ ಹಾಳಾಗಿ ಹೋಗ್ಬಿಡ್ತಾನೆ. ಅರ್ಥ ಮಾಡ್ಕೋಬೇಕಿದೆ. ಆದ್ರೆ ನಿಜವಾಗ ಚಕ್ರೇಡ ನಾಚಿಸ್ಕೊಂಡು ಸತ್ತು ಹೋಗ್ತಾನೆ, ಅವನು ಯಾರನ್ನೂ ಪ್ರವೋಕ್ ಮಾಡೋ ಶಕ್ತಿ ಅವನಿಗಿಲ್ಲ. ಆದ್ರೆ
ಕೆಟ್ಟ
ವಿಚಾರವಂತರಿರ್ತಾರಲ್ಲ ಅವ್ರು ಹಾಳು ಮಾಡಿಬಿಡ್ತಾರೆ. ಪ್ರಭವಂತಿ ಉಗ್ರ ಕರ್ಮಾಣ
ಕ್ಷಯಾಯ ಜಗತೋ
ಅಹಿತಾಹ, ಯಾರು ಜಗತ್ತಿನ ಉಗ್ರಕರ್ಮರಾಗಿ ಬದುಕ್ತಾರೆ,
ಜಗತ್ತನ್ನ ಭಯಪಡಿಸಿ
ಬದುಕ್ತಾರೆ, ಅವರೆಲ್ಲ ಕೂಡ ಉಗ್ರಕರ್ಮರು. ಅದಕ್ಕಿನ್ನು ಅನೇಕ ಅರ್ಥಗಳು. ಉಗ್ರ ಅಂದ್ರೆ
ಅಮರಕೋಶದಲ್ಲಿ
ಉಗ್ರ ಕಪರ್ದಿ ಶ್ರೀಕಂಠ, ಶಿವನಿಗೆ ಉಗ್ರ ಅಂತ ಹೆಸರು, ಶಿವನಿಗೆ ಉಗ್ರ ಅಂತ ಕರೀತಾರೆ. ಕಡೆ ಉಗ್ರಪ್ಪ ಅಂತ ಹೆಸರಿಟ್ಕೊಂಡಿರ್ತಾರೆ ಉಗ್ರಪ್ಪ. ನರಸಿಂಹದೇವರಿಗೂ ಉಗ್ರ ಅಂತ ಹೆಸರಿದೆ, ಶಿವನಿಗೂ ಉಗ್ರ ಅಂತ ಹೆಸರಿದೆ. ಉಗ್ರ ಕರ್ಮಾಣ ಅಂದ್ರೆ ಅರ್ಥ ಏನು ಅಂತೆ, ಉಗ್ರ ಅಂದ್ರೆ ಶಿವ, ಶಿವನ ಆರಾಧನೆ ಮಾಡಿ ಭಸ್ಮಾಸುರನ ಅಂತ ಜನ ವರ ತಗೊಂಡು ಬಂದಿರ್ತಾರೆ ಅಂತ ಅರ್ಥ. ಉಗ್ರ ಕರ್ಮಾಣ ಉಗ್ರ ಕರ್ಮರಾಗಿ ಬರ್ತಾರೆ ಅಂದ್ರೆ ಅವ್ರು ಸುಮ್ಮನೆ ಅಂತ ಕೇಳಿದ್ರೆ ಅವನ್ ಏನಿದೆ ಗೊತ್ತೇನು, ಬ್ಯಾಕಿಂಗ್ ಇದೆ ಅಂತ. ಯಾವ್ದ್ರ ಬ್ಯಾಕಿಂಗ್ ಇದೆ? ಹೊರಗಡೆ ಬ್ಯಾಕಿಂಗ್ ಇದೆ. ಯಾರ ಹೊರಗಡೆ? ಉಗ್ರ ಕರ್ಮಾಣ. ರುದ್ರಾದಿ ದೇವತೆಗಳನ್ನ ಕೂಡ ತಪಸ್ಸು ಮಾಡಿ ಕೆಲಸ ಮಾಡ್ತಾರೆ. ಯಾವುದೇ ನೀವು ಪುರಾಣ ಪುಣ್ಯ ಕಥೆಯಲ್ಲಿ ಓದಿದ್ರೆ ಒಬ್ಬ ರಾಕ್ಷಸ ಇದ್ದ, ಹೊರ ತಗೊಂಡಿದ್ದ, ಹಾಳು ಮಾಡ್ತಿದ್ದ ಅಂತ ಕೇಳಿದೆ. ಹೊರವಿಲ್ಲದ ರಾಕ್ಷಸ ಅಂದ್ರೆ ಅವನ ನಿರ್ಜೀವ, ಏನು ಉಪಯೋಗ ಇಲ್ಲ. ಅವನಿಗೆ ಹೊರ ಇತ್ತು ಅಂದ್ರೆ ಒಂದು ಟ್ರೆಮೆಂಡಸ್ ಅಂತ ತೋರಿಸ್ತೇನೆ. ಅದು ಉಗ್ರ ಕರ್ಮಾಣ ಅನ್ನೋ ಪದ ಸ್ವಾರಸ್ಯ. ಉಗ್ರ ಶಬ್ದಕ್ಕೆ ಮೊದಲನೇ ಅರ್ಥ ರುದ್ರದೇವರು ಅಂತ ಅರ್ಥ, ಇನ್ನೊಂದರ್ಥ ಉಪಲಕ್ಷಣ,
ಉಪಲಕ್ಷಣ
ಅನ್ಯ ದೇವತೆಗಳು ಅಂತ ಅರ್ಥ. ಶಿವಾದಿ ದೇವತೆಗಳ ಆರಾಧನೆ ಮಾಡಿಬಿಟ್ಟು ಕೆಟ್ಟ ಕೆಟ್ಟ ವರ ತಗೊಂಡು ಬರ್ತಾರೆ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಬಹಳ ಸ್ವಾರಸ್ಯವಾದ ಒಂದು ಪರಮಾತ್ಮನ ಸೂಚನೆ ಕಾಣುತ್ತೆ. ಶಿವಾದಿ ದೇವತೆಗಳ ಆರಾಧನೆ ಮಾಡ್ತಾರೆ, ಲೋಕಕ್ಕೆ ಭಯ ಹುಟ್ಟಿಸ್ತಾರೆ. ಇಲ್ಲಿ ಕೃಷ್ಣ ಒಂದು ಎಚ್ಚರವನ್ನು ಕೊಡ್ತಾನೆ,
ನನ್ನ ಆರಾಧನೆ ಯಾರು ಮಾಡ್ತಾರೋ
ಅವರೆಂದೂ ಉಗ್ರಕರ್ಮರಾಗೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಹಿಂದೆ ಹೇಳಿದ್ದಾನೆ, ಅನನ್ಯಾಶ್ಚಿಂತೆಯಂತೋ ಮಾಂ
ಯೇ ಜನಾಃ
ವಾಸತೆ ಹೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
ನನ್ನ ಆರಾಧನೆ ಮಾಡಿ
ಲೋಕಕಂಟಕನಾಗೋದಿಲ್ಲ. ಆದರೆ ಅನ್ಯ ದೇವತೆಗಳ ಆರಾಧನೆ ಮಾಡಿ ಲೋಕಕಂಟಕನಾಗೋ ಚಾನ್ಸಸ್ ಇದೆ.
ಸ್ವಲ್ಪ
ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಬಹುಶಃ ಸಿನಿಮಾ ನಾಟಕ ನೋಡಿದ್ರೆ ಜನಗಳೇ ಇಲ್ಲ, ಈ ಟಿ ವಿ ಬಂದಮೇಲಂತೂ ಮನೆ ಮನೆಯಲ್ಲೇ ನಡೆದೋಗ್ಬಿಟ್ಟಿದೆ,
ಎಲ್ಲ ನಡೆದೋಗಿದೆ,
ಪುಸ್ತಕ ಓದಿ ಆಗಿಬಿಟ್ಟಿದೆ. ಯಾವುದೇ ಒಂದು ನಾಟಕ ಸಿನಿಮಾಗಳಲ್ಲಿ ಜ್ಞಾಪಕ ಮಾಡಿಕೊಳ್ಳಿ,
ವಿಷ್ಣು ಭಕ್ತ
ರಾಕ್ಷಸರಾಗಿದ್ದ ಕಥೆ ಎಲ್ಲರೂ ಕೇಳಿದ್ದೀರಿ, ಒಂದು ಕಥೆಯಲ್ಲೂ ಬಂದಿಲ್ಲ.
ವಿಷ್ಣು ಕುರಿತು ತಪಸ್ ಮಾಡದ ವರ
ಮಾಡದ ಅಂತ ಎಲ್ಲೆಲ್ಲೂ ಯಾರ್ಯಾರು ಕಲ್ಪನೆ ಮಾಡಿ, ಇನ್ಮೇಲೆ ಮಾಡಿದ್ರೆ ಮಾಡಬಹುದು ಬೇಕಾದ್ರೆ, ಇವರಿಗಂತೂ ಯಾರು ಮಾಡಿಲ್ಲ. ಅದು
ವಿಷ್ಣು ಭಕ್ತ ಇಷ್ಟು
ಕೂಡ ನಮೇ ಭಕ್ತ ಪ್ರಣಶ್ಯತಿ ಯಸ್ವಾನ್ನೋದ್ವಿಜತೆ ಲೋಕ ಲೋಕಾನ್ನೋದ್ವಿಜತೆ ಚ ಯಹ. ಇದು ಭಗವಂತ ಹೇಳಿದ ಮಾತು. ನನ್ನ ಭಕ್ತ ಹೇಗಿರಬೇಕು ಅಂತ ಇನ್ನೊಬ್ಬರಿಗೆ ಅಂಜಬಾರದು ಅಷ್ಟ ಅಲ್ಲ, ಇನ್ನೊಬ್ಬರು ಅಂಜಿಸಬಾರದು ಅಂತ ಹೇಳಿದ್ರು. ಇನ್ನೊಬ್ಬರು ಅಂಜಿಸ್ ವಿಷ್ಣು ಭಕ್ತನ ಮಿನಿಮಮ್ ಕ್ವಾಲಿಫಿಕೇಶನ್. ಅದು ಸರ್ಕಾರಿ ನೌಕರನಿಗೆ ಡಿಸಿ ಕೋಡ್ ಆಫ್ ಕಾಂಡಕ್ಟ್ ಇದೆ ನೋಡಿ, ಸರ್ಕಾರಿ ನೌಕರನಿಗೆ ಕೋಡ್ ಆಫ್ ಕಾಂಡಕ್ಟ್ ಹೇಗಿದೆಯೋ ವಿಷ್ಣು ಭಕ್ತರ ಕೋಡ್ ಆಫ್ ಕಾಂಡಕ್ಟ್ ಇದೆ. ಅವ್ನು ಇನ್ನೊಬ್ಬರು ನೋಯಿಸಿಬಿಟ್ಟ ಅಂದ್ರೆ ವಿಷ್ಣು ಭಕ್ತನಲ್ಲ. ಆದ್ದರಿಂದನೇ ವಿಷ್ಣು ಭಕ್ತರು ಎಂದೂ ಕೂಡ ಲೋಕಕಂಟಕರಾಗಲಿಲ್ಲ. ಆದ್ರೆ ಅನ್ಯ ದೇವತೆಗಳ ಭಕ್ತರು ಲೋಕಕಂಟಕರಾಗಿಬಿಟ್ಟಿದ್ದ. ಆದ್ರೆ ಆ ದೇವತೆಗಳು ತಪ್ಪಲ್ಲ, ಅದು
ಶಿವಾದಿ
ದೇವತೆಗಳು ತಪ್ಪಲ್ಲ. ದೃಷ್ಟಾಂತ ನೋಡಿ, ಭಸ್ಮಾಸುರ ಹೋದ, ವೃಕಾಸುರ ಅಂತ ಮೊದಲ ಹೆಸರು ಅವನಿಗೆ, ಶಕುನಿ ಎಂಬ ಮಗ, ದುರ್ಯೋಧನ ಶಕುನಿ ಅಲ್ಲ, ಇನ್ನೊಬ್ಬ ಶಕುನಿ ಅಂತ ಒಬ್ಬ ಇದ್ದ, ಅವನ ಮಗ ಶಿವನ್ ಕೂಡ ತಪಸ್ ಮಾಡಿದ, ವರ ತಗೊಂಡ. ಆಮೇಲೆ ಅವ್ರ ತಲೆ ಮೇಲೆ ಕೈ ಇಡ್ಲಕ್ಕೆ ಹೋದ. ಇದು ನಮಗೆ ಗೊತ್ತಿದ್ದ ಕಥೆ. ಇದು ಶಿವನ ಭಕ್ತ ಶಿವನ ತಲೆ ಮೇಲೆ ಕೈ ಇಡ್ಲಕ್ಕೆ ಹೊರಟು ಬಿಟ್ಟ. ಕೊನೆಗೆ ವಿಷ್ಣು ಬಂದ, ಕಥೆ ನಡೀತು, ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಳ್ಳೋಣ ಮಾಡಿ ಕೊಂದು ಹಾಕಿಬಿಟ್ಟು. ಆಮೇಲೆ ನೋಡಿ, ಶಿವನ್ ತಪ್ಪಿಲ್ಲ, ಅದೇ ಶಿವನ ಆರಾಧನೆ ಮಾಡಿದ್ದು ಮಾರ್ಕಂಡೇಯ ಮುನಿಗಳು. ಲೋಕ ಚಿರಂಜೀವಿಗಳಾಗಿಬಿಟ್ರು, ಲೋಕಕಂಟಕರು ಚಿರಂಜೀವಿಗಳಾಗಿ ಹೋಗ್ತಾರೆ, ಅಷ್ಟು ಲೋಕಮಾನ್ಯರಾಗಿಬಿಡ್ತಾರೆ. ಅದೇ ಶಿವನ ಆರಾಧನೆಯನ್ನ ತುಂಬಾ ಜನ ಮಾಡಿದ್ದಾರೆ. ಶುಕಾಚಾರ್ಯ ಶಿವ ಸಾಕ್ಷಾತ್ ರುದ್ರದೇವರು ಪರೀಕ್ಷಿತ್ ರಾಜ ಅವರ ಮುಂದೆ ಕೂತಿದ್ದು ಭಾಗವತ ಪುರಾಣ ಕೇಳಿ ವೈಕುಂಠಕ್ಕೆ ಹೊರಟು ಬಿಡ್ತಾರೆ. ಅಂದಮೇಲೆ ಶಿವನ ಆರಾಧನೆಯನ್ನ ಸರಿಯಾಗಿ ಮಾಡಿದರೆ ಅವರು ಉದ್ಧಾರ ಮಾಡಿಯೇ ಮಾಡ್ತಾರೆ. ಯಾವ ದೇವತೆ ಪೂಜೆ ಬೇಕಾದರೂ ಮಾಡಿ, ತಾರತಮ್ಯ ಕ್ರಮದಲ್ಲಿ ಮಾಡಿದರೆ ಖಂಡಿತ ಉದ್ಧಾರ ಮಾಡ್ತಾರೆ. ಆದರೆ ವಾಯು ಹರಿ ಮಾತ್ರ ಅಯೋಧ್ಯರಿ ನೋ ಎಂಟ್ರಿ. ಇವ್ರು ಏನ್ ಮಾಡ್ತಾರೆ ಗೊತ್ತೇನು, ಒಳ್ಳೆಯವರು ಬಂದರೆ ಅವ್ರಿಗೂ ವರ ಕೊಡ್ತಾರೆ, ಕೆಟ್ಟವ್ರು ಬಂದ್ರೆ ಅವ್ರಿಗೂ ವರ. ಆದ್ರೆ ಹರಿವಾಯುಗಳು ಹಾಗಲ್ಲ, ಒಳ್ಳೆಯವರು ಮಾತ್ರ ವರ ಕೊಡ್ತಾರೆ, ಕೆಟ್ಟವ್ರು ಅಲ್ಲೇ ಅಲೋನೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಇದು ಒಂದು ಡಿಫರೆನ್ಸ್ ಇದೆ. ಅದಕ್ಕೆ ಭಗವಂತ ಹೇಳಿದ್ದು, ನನ್ನ ಭಕ್ತರ ಕೈ ನಾನು ಬಿಡೋದಿಲ್ಲ. ಆದ್ರೆ ಶಿವ ಹಾಗೆ ಹೇಳಿಲ್ಲ, ರುದ್ರಾದೇವರು ನನ್ನ ಭಕ್ತರ ಕೈ ಬಿಡೋದಿಲ್ಲ ಅಂತ ಹೇಳಿಲ್ಲ ಅವರು. ಯಾಕೆ ಗೊತ್ತಾ, ಅವ್ರು ಅಯೋಗ್ಯರದ್ದು ಗೊತ್ತು ಅವರಿಗೆ. ನೀವು ವಿಚಾರಿಸ್ಕೊಂಡು ಅಂತ ಕಳಿಸಿಬಿಡ್ತಾರೆ ಆ ಕಡೆ. ರಾವಣ ಶಿವಭಕ್ತ, ಇವನು ಶಿವಭಕ್ತ, ಕುಂಭಕರ್ಣಾದಿಗಳು ಶಿವಭಕ್ತರು, ಎಲ್ಲ ಶಿವಭಕ್ತರು ಕೂಡ ಹಾಗೆ ಮಾಡಿದ್ರು. ಮೊದಲೇ ಹೇಳಿದ್ದೇನೆ, ಶಿವ ಪೂಜ್ಯವಾದ ದೇವತೆ. ಇವರು ಶಿವ ನನ್ನ ಸರಿ ಉಪಯೋಗ ಮಾಡಿಕೊಳ್ಳದೆ ಹೋಗಿದ್ದಕ್ಕೆ ಆಧಾರ ಹೌದಾ? ಒಳ್ಳೆ ಕಾಲೇಜ್ ಆದರೂ ಕೂಡ ಇವರು ಫೇಲ್ ಆದ್ರೆ, ಇವನು ಓದ್ದೆ ಫೇಲ್ ಆದ್ರೆ ಕಾಲೇಜ್ ಜವಾಬ್ದಾರಿ ಅಲ್ಲ, ಇವನ್ ಜವಾಬ್ದಾರಿ. ಶಿವಾದಿ ದೇವತೆಗಳನ್ನ ಸರಿಯಾಗಿ ಆರಾಧನೆ ಮಾಡಿದವರು ಮಾತ್ರ ಎಂದೂ ಕೆಟ್ಟ ಹೋಗೋದಿಲ್ಲ ಎಂಬುದಕ್ಕೆ ಘಂಟಾ ಕರ್ಣ ಕರ್ಣ ಅಂತ ಎರಡು ಪಿಶಾಚಿಗಳು, ಹರಿವಂಶರು ಎರಡು ಪಿಶಾಚಿಗಳು, ಕರ್ಣ ಅಂತ ಒಬ್ಬ, ಘಂಟಾ ಕರ್ಣ ಅಂತ ಒಬ್ಬ. ದೊಡ್ಡ ತಪಸ್ಸು ಮಾಡ್ತಾರೆ ಅವ್ರು. ಎಷ್ಟು ತಪಸ್ಸು, ಎಂಥ ಶಿವಭಕ್ತರು ಗೊತ್ತೇನೋ ಅವರು. ವಿಷ್ಣು ದ್ವೇಷಿಗಳು, ಶಿವಭಕ್ತರು ಪ್ಲಸ್ ವಿಷ್ಣು ದ್ವೇಷಿಗಳು. ಕೆಲವರು ಕಾನ್ಸೆಪ್ಟ್ ಅದು, ಒಬ್ಬರು ಭಕ್ತರಾಗದ ಗುರುತೇನು ಗೊತ್ತಿಲ್ಲ, ಇನ್ನೊಬ್ಬರು ಬೈಬೇಕು. ಯಾವ ಪೂರ್ತಿ ಭಕ್ತರಾದಾಗಲೇ, ಒಬ್ಬ ಗಣೇಶನ ಭಕ್ತರಾದ್ರೆ ಗಣೇಶನ ಭಕ್ತ ಆದ್ರೆ ಬೈದು ಬಿಟ್ಟರೆ ಪೂರ್ತಿ ಭಕ್ತ ಇದ್ದಾಗಲೇ. ಇವತ್ತು ಪಾಕಿಸ್ತಾನದ ಕಾನ್ಸೆಪ್ಟ್ ಅದು, ಇಂಡಿಯಾನ ಬೈದರೆ ಪಾಕಿಸ್ತಾನ ಅಂತ ಅರ್ಥ. ಅವರು ಹಾಗಾಗಬಾರ್ದು, ನಮ್ಮ ಪಾಡಿ ನಾವಿರೋಣ, ಅವ್ರ ತಲೆಯಲ್ಲಿ ಇರೋದಿಲ್ಲ, ಇನ್ನೊಬ್ಬರು ಬೈಬೇಕು. ಅದಕ್ಕೇನು ಮಾಡಿದ್ರು ಅವರು, ವಿಷ್ಣು ದ್ವೇಷಿಗಳು. ಎಂಥ ದ್ವೇಷಿಗಳು ಅಂದರೆ, ವಿಷ್ಣುವಿನ ಹೆಸರು ಕಿವಿ ಬೀಳಬಾರ್ದು ಅವರಿಗೆ. ತಾವಂತೂ ಅಂತಿದ್ದಿಲ್ಲ ಬಿಡಿ ನಿಶ್ಚಿಂತೆ, ಇನ್ನೊಬ್ಬರಂದ್ರೆ ಕಿವಿ ಬಿದ್ದುಬಿಟ್ರೆ ಏನು ಮಾಡಬೇಕಾಗ, ಅದು ಕಿವಿ ಗಂಟೆ ಕಟ್ಟಿಕೊಂಡಿದ್ದಿರಂತೆ. ಯಾರು ನಾರಾಯಣ ಅಂತಷ್ಟು ಗಂಟೆ ಅಳ್ಳಾಡಿಸಿಬಿಡೋದು. ಸೊ ಗಂಟೆ ಶಬ್ದ ಕೇಳಬೇಕೆ ಹೊರತು ಅದು ಕೇಳಬಾರ್ದು. ನಮ್ಮ ಜನ ದೇವ್ರ ಪೂಜೆ ಮಾಡೋಕೆ ಟಿವಿ ದೊಡ್ಡದು ಮಾಡಿಬಿಡ್ತಾರಲ್ಲ, ಆ ಟೈಪ್ ಟಿವಿ ದೊಡ್ಡದು ಮಾಡಿಬಿಡ್ತಾರೆ. ದೇವ್ರ ಪೂಜೆ ಪುರುಷೋಕ್ತ ಕೇಳಬಾರದು, ಒತ್ತರತಿರಬೇಕು, ರಾಕ್ ಆ್ಯಂಡ್ ರೋಲ್ ಸಿನಿಮಾ ದಾಟ ಬರ್ತಿರ್ಬೇಕು. ಇಂಥ ಮೂರ್ಖತನ ಗಂಟೆ ಕಡೆ ಎಂದೋ ಮಾಡಿ ಆಗಿತ್ತು. ಅಂತಹ ಶಿವಭಕ್ತರು, ಶಿವನ ಕಂಡ್ರೆ ಪಂಚಪ್ರಾಣ, ವಿಷ್ಣು ಕಂಡ್ರೆ ದ್ವೇಷ. ಕೊನೆಗೆ ಶಿವ ಪ್ರತ್ಯಕ್ಷ ಆಗಿ ಆಯ್ತು, ಅವರು ಒಂದು ಸತ್ತ ಪ್ರತ್ಯಕ್ಷ ಆಗಿಬಿಟ್ಟ ಶಿವ. ಆಗ ಕೇಳಿದ್ರಂತ, ಏನು ಬೇಕು ನಿಮಗೆ? ಅವ್ರು ಕೇಳ್ತಾರೆ, ಶಿವ ಮೋಕ್ಷ ಬೇಕು ಅಂತ ಕೇಳಿದ್ರೆ ಆ ಹೇಳ್ತಾರೆ, ಬೇರೆ ಏನಾದ್ರು ಕೇಳಿ, ಇಲ್ಲ ಇಲ್ಲ ಮೋಕ್ಷನೇ ನಮಗೆ ಬೇಕು, ಬೇರೆ ಏನು ಬೇಡವ ನಿಮಗೆ, ಇಲ್ಲ ಮೋಕ್ಷಕ್ಕೆ ಹೋಗಲೇಬೇಕು ನಾವು. ಆಗ ರುದ್ರದೇವರು ಹೇಳ್ತಾರೆ, ನೋಡಿ ಹಾಗಿದ್ರೆ ನಾನು ಮೋಕ್ಷ ಅಲ್ಲ, ಸರ್ವೇಶಾಮಪಿ ಸರ್ವೇಶಾಮ್ ಮುಕ್ತಿದಾತ ಹಿ ವಿಷ್ಣುರೇವ ನ ಸಂಶಯ. ವಿಷ್ಣುವೇ ಮೋಕ್ಷ ಕೊಡ್ತಾನೆ, ವಿಷ್ಣು ಭಕ್ತರಾಗಿ ಮೋಕ್ಷ ಸಿಗುತ್ತೆ ಅಂತ ಗೈಡ್ ಮಾಡ್ತಾರೆ. ಅವರು ಯೋಚನೆ ಮಾಡಿ, ಇವ್ರು ಕೇಳೋದಿಲ್ಲ ಸಜೆಷನ್ ನ, ಸುಮ್ಮನೆ ಕೊಟ್ಟು ಹೋಗ್ತೀರಿ ಅಂತಾರೆ. ಆದ್ರೆ ಗೈಡ್ ಅಂಗಿಗೆ ಸಾಮಾನು ತರೋದು ಬೇರೆ, ಕೇಳಿ ತರೋದು ಬೇರೆ. ನೋಡಿ ನೆಂಟರು ಬಂದಿದ್ದಾರೆ, ಅಕ್ಕಿ ಕೊಡಿ, ಕೊಟ್ಬಿಡ್ತಾನೆ ಅಷ್ಟೇನೆ. ಇನ್ನೊಬ್ರು ಹೇಳ್ತಾನೆ, ನೋಡಿ ಅರ್ಜೆಂಟ್ ಆಗಬೇಕಾಗಿದೆ, ಭಾಳ ಒಳ್ಳೊಳ್ಳೆ ಗೆಸ್ಟ್ ಬಂದಿದ್ದಾರೆ, ಅವ್ರಿಗೆ ನಾವು ಕೆಟ್ಟದ್ದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಚೆನ್ನಾಗಿರ್ಬೇಕು ಆ ರೀತಿ ಕೊಡಿ. ಅವ್ರ ಜವಾಬ್ದಾರಿ ಜಾಸ್ತಿ ಆಯ್ತು ಅವ್ರಿಗೆ. ಸುಮ್ಮನೆ ಕೊಡಿ ಬೇರೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಚೆನ್ನಾಗಿ ಕೊಡಿ ಅಂತ ಕೇಳೋದು ಬೇರೆ. ಇವ್ರು ಕೇಳಿದ್ರೆ ನೋಡಿ ಏನು ಮಾಡಿದ್ರು ಅವ್ರು ತಕ್ಷಣ, ಹಾಗ ವಿಷ್ಣು ಇದ್ದಾನೆ, ಅವನ ಆರಾಧನೆ ಮಾಡಿ ಮೋಕ್ಷ ಸಿಗುತ್ತೆ, ಗೈಡ್ ಮಾಡಿದರು. ಇದನ್ನು ರುಕಾಸುರ ಕೇಳಲಿಲ್ಲ, ಭಸ್ಮಾಸುರ ಕೇಳಲಿಲ್ಲ, ರಾವಣ ಕೇಳಲಿಲ್ಲ, ಅದಕ್ಕೆ ಅವ್ರು ಹೇಳಲಿಲ್ಲ. ಇವ್ರು ಕೇಳಿದ್ದಕ್ಕೆ ಏನು ಮಾಡಿದ್ರು ಹೇಳಿದರು. ಹಾಗೆ ವಿಷ್ಣು ಎಲ್ಲಿದ್ದಾನೆ ಅದಕ್ಕೂ ಉತ್ತರ ಕೊಟ್ಟರು. ಪಾಪ, ವಿಷ್ಣು ಈಗ ಭೂಲೋಕದಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ, ಅಲ್ಲಿಗೆ ಹೋದರೆ ಮೋಕ್ಷ ಕೊಡ್ತಾನೆ ಅಂತ ಹೇಳಿದ್ರು. ತಕ್ಷಣ ಬಂದರು, ಕೃಷ್ಣ ಎಲ್ಲಿದ್ದಾನೆ ಈಗ ಅಂತ ಕೇಳಿದ್ರು. ಮತ್ತೆ ಈ ಬದರಿ ಬಂದಿದ್ದಾನೆ ಕೃಷ್ಣ, ಬೇರೆದಕ್ಕೆ ಹೊರಟಿದ್ದಾನೆ, ಅಲ್ಲಿಗೆ ಹೋದ್ರೆ ಸಿಗ್ತಾನೆ ಅಂತ ಹೇಳಿದ್ರು. ತಕ್ಷಣ ಹೊರಟರು, ಬದರಿ ಕೃಷ್ಣ ಸಿಕ್ಕೇ ಬಿಟ್ಟ. ಕೃಷ್ಣ ಪಕ್ಕ ಗಂಡ ಕಡೆ ಇಬ್ಬರು ಫ್ರೆಂಡ್ಸ್ ಪಕ್ಕದಲ್ಲಿ ಕೂತ್ಬಿಟ್ಟಿದ್ದಾರೆ. ಆಶ್ಚರ್ಯ ಏನು ಗೊತ್ತೇನು, ಅದು ಕೃಷ್ಣ ಅಂತ ಗೊತ್ತೇ ಇಲ್ಲ, ಕೃಷ್ಣ ಅಂತ ಗೊತ್ತಿಲ್ಲ, ಕೃಷ್ಣ ಘೋಷ ಕೊಡ್ತಾನೆ ಅಂತ ಅಷ್ಟೇ ಗೊತ್ತೆ ಹೊರತು ಕುತ್ಕೊಂಡು ಬಿಟ್ಟ. ರಾತ್ರಿ ಹೊತ್ತಾಗಿತ್ತು, ಪಾಪ ನೈಟ್ ಹಾಲ್ಟ್ ಮಾಡಿದವರು. ಕೃಷ್ಣ ಅಲ್ಲೇ ನೈಟ್ ಹಾಲ್ಟ್ ಮಾಡಿದ್ದ ತಾನು ಕೂಡ, ಕೃಷ್ಣ ಆ ಪಕ್ಕದಲ್ಲಿ ಕೂತಿದ್ದಾರೆ ಇಬ್ಬರು ಕೂಡ, ಈ ಕಡೆ ಕೃಷ್ಣ, ಆ ಕಡೆ ಗಂಡ, ಆ ಕಡೆ ಘಂಟಾಕರ್ಣ. ಇವ್ರು ಮಾತಾಡ್ಕೊಂಡು, ಯಾರ ಏನೇನು ಅಂತ ಕೇಳ್ತಾನೆ, ಕೃಷ್ಣನ್ ಕೇಳ್ತಾನೆ, ಪಾಪ ಯಾರ ಏನೇನು ಎಲ್ಲಿಂದ ಬಂದಿದ್ದಿ ಅಂತ ಕೇಳ್ತಾನೆ. ಓ ಇದಕ್ಕೆ ಹೋಗ್ತಾ ಇದ್ದೀಯಾ, ಓ ಭಾರಿ ಭಾರಿ ಸಂತೋಷ, ಧ್ಯಾನ ಮಾಡು ಧ್ಯಾನ ಮಾಡು. ಕೃಷ್ಣ ಹೇಳ್ತಾನೆ ಧ್ಯಾನ ಮಾಡು ಅಂತೇಳಿ. ಯಾರನ್ನು ಧ್ಯಾನ ಮಾಡಬೇಕು ಅಂದ್ರೆ, ಕೃಷ್ಣ ಅಂತ ಒಬ್ಬನಿದ್ದಾನೆ ಮೋಕ್ಷ ಕೊಡ್ತಾನೆ ಅಂತಯ್ಯ, ಧ್ಯಾನ ಮಾಡು ಅಂತ ಹೇಳ್ತಾರೆ ಕೃಷ್ಣಗೆ. ಕೃಷ್ಣ ಹೌದಾ ಅಂತ ಕೇಳ್ತಾರೆ. ಕೃಷ್ಣ ತರ ಗುಟ್ಟು ಬಿಟ್ಕೊಡೋದಿಲ್ಲ, ಹೌದಾ, ದೊಡ್ಡವ್ರ ರಕ್ಷಣೆ ಹಾಗೆ, ಹೌದಾ, ಏನು ಧ್ಯಾನ ಮಾಡಲಿ, ಹೀಗೆ ಧ್ಯಾನ ಮಾಡು ಅಂತ ಹೇಳಿದನಂತೆ. ಕೃಷ್ಣ ಪಕ್ಕದಲ್ಲಿ ಕೂತನಂತೆ. ಆಮೇಲೆ ನೀನು ಧ್ಯಾನ ಮಾಡಯ್ಯ ಅಂದಂತೆ, ಕಣ್ಣು ಮುಚ್ಕೊಂಡಂತೆ. ಇವ್ರು ಹೇಳ್ಕೊಡಿ ಜ್ಞಾಪಕ ಬಂದು, ಕೃಷ್ಣ ಧ್ಯಾನ ಮಾಡ್ಲಿಕ್ಕೆ ಹೋದರೆ ಏನು ಆಶ್ಚರ್ಯ ಗೊತ್ತೇನು, ಪಕ್ಕದಲ್ಲಿ ಕೃಷ್ಣ ಇದ್ದನಲ್ಲ, ಎದುರು ಕಾಣ್ತಾ ಇದ್ದಾನೆ ಕಣ್ಣೊಳಗೆ. ಆಗ ಆಶ್ಚರ್ಯ ಆಯ್ತಂತೆ, ಅವನಿಗೆ ಖುಷಿಯಾಗಿಬಿಡ್ತು, ಕೃಷ್ಣ ಅಂತ ಹೇಳಕ್ ಹೋಗ್ತಾನೆ, ಈ ಕೃಷ್ಣ ಆ ಕೃಷ್ಣ ಎರಡು ಒಂದೇ, ತನ್ನ ಕಣ್ಣಿಗೆ ಧ್ಯಾನದಲ್ಲಿ ಕಂಡ ಕೃಷ್ಣ, ಪಕ್ಕದಲ್ಲಿ ಕೂತ ಕೃಷ್ಣ ಒಂದೇ. ಅವನಿಗೆ ಆಶ್ಚರ್ಯ, ದುಃಖ ಎಲ್ಲ ಆಗಿಬಿಡತ್ತೆ. ಎಂಥ ಕೃಷ್ಣ ಈತ, ಎಂಥ ಕೃಷ್ಣ! ಪಕ್ಕದಲ್ಲಿ ಕೃಷ್ಣ ಕೂತಿದ್ದಾನೆ, ಏನೇನು ಮಾತಾಡಿಬಿಟ್ಟೆ ನಾನೀಗ ಅಂತೇಳ್ಬಿಟ್ಟು, ಯಾರು ವೈಸ್ ಚಾನ್ಸಲ್ಲಿ ಹುಡುಗ, ನೀವು ಅಪ್ಲೈ ಮಾಡಿ ಸರ್ ಸೀಟಿಗೆ ಅಂತ ಕೇಳಿದಾಗ ಆಯ್ತು ಪಾಪ. ಸೀಟ್ ಕೊಡು ಅವನೇ, ನೀವು ಅಪ್ಲೈ ಮಾಡಿ, ನಾನು ರೆಕಮೆಂಡ್ ಮಾಡಿಸ್ತೇನೆ ಬೇಕಾದ್ರೆ ಅಂತ ಹೇಳಿದ್ರೆ ಯಾವ ಆಯ್ತು. ಅವನ ನೋಡಿ ಗಾಬರಿ ಆಗಿಬಿಡುತ್ತೆ. ಕೃಷ್ಣ ಅಂತ ಹೇಳ್ತಾನೆ, ಕೃಷ್ಣ ಅಂದ್ರೆ ಕೃಷ್ಣನೇ, ಭಕ್ತ ವತ್ಸ. ಉಳಿದವರಾಗಿದ್ರೆ ಪಟ ದೊಡ್ಡ ಕತೆ ಮುಗಿದೋಗ್ತಿತ್ತು. ಪಿಶಾಚಿ ಬೇರೆ, ಜೊತೆಗೆ ಪಕ್ಕದಲ್ಲಿ ನಮ್ಮ ಮನುಷ್ಯರ ಪಿಶಾಚಿಗಳು ಗಂಡ ಕಟ್ತಾರೆ, ನಮಗೆ ಎಟವರ್ ತಂದು ಕಳಿಸಿಬಿಡ್ತೇವೆ. ಪಿಶಾಚಿ ಕೃಷ್ಣ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾನೆ, ಲೆಕ್ಕ ಹಾಕಿ ನೋಡೋಣ. ಏನು ಕರುಣ ನಿಧಿಯೋ ಹರಿ, ಮತ್ತೇನು ಭಕ್ತ ಅಧೀನನೋ, ಇನ್ನೇನು ಈತನ ಲೀಲೆ. ಪಕ್ಕದಲ್ಲಿ ಎಲ್ಲ ಮಾತಾಡಿಸ್ತಿದ್ದಾನೆ, ಕೃಷ್ಣ ನೀನೇ ದೇವರು. ಕೃಷ್ಣ ನಕ್ಕನಂತಾಗ, ಏನು ಬೇಕು ನಿನಗೆ ಅಂತ ಕೇಳ್ತಾನೆ ಕೃಷ್ಣ. ನಾನು ಮೋಕ್ಷ ಬೇಕು ಅಂತ ಹೇಳ್ತಾನೆ. ಆಯ್ತು, ಮೋಕ್ಷ ತಗೋದು ಕೃಷ್ಣ ಮುಟ್ಟಿದ್ದಾನೆ. ದಿವ್ಯ ದೇಹ, ಪಿಶಾಚಿ ಹೊರಟೋಯ್ತು ಅವನಿಗೆ ದಿವ್ಯ ದೇಹ. ಈ ಕತೆ ಯಾತಕ್ಕೆ ಹೇಳ್ತಾರೆ, ಬದರಿಗೆ ಹೋಗಿ, ಘಂಟಾಕರ್ಣನ ಗುಡಿ ಅಂತ ಗುಡಿ ಇದೆ, ನಾರಾಯಣ ಪ್ರದರ್ಶನೆ ಮಾಡಬೇಕಾದ್ರೆ ಚಿಕ್ಕ ಗುಡಿ ಇದೆ ಘಂಟಾಕರ್ಣನ ಗುಡಿ ಅಂತ ಹೇಳ್ತಾರೆ ಅದಕ್ಕೆ. ಘಂಟಾಕರ್ಣ ಪಿಶಾಚಿ, ಅವನು ರುದ್ರದೇವರ ಅನುಗ್ರಹದಿಂದ ಕೃಷ್ಣನನ್ನು ಒಲಿಸಿಕೊಂಡು ಬಿಟ್ಟು ಮೋಕ್ಷಕ್ಕೆ ಹೋದಂತ ವ್ಯಕ್ತಿ ಅವನು. ಇದು ಯಾತಕ್ಕೆ ಹೇಳಿದೆ ಅಂದ್ರೆ, ರುದ್ರದೇವರನ್ನು ಸರಿಯಾಗಿ ಆರಾಧನೆ ಮಾಡಿದರೆ ಉದ್ಧಾರರಾದಿ ತೋರಿಸೇ ತೋರಿಸ್ತಾರೆ. ಅವನ ಒಳ್ಳೆ ದೃಷ್ಟಾಂತ ಅದಕ್ಕೆ. ಅವನ ಕರ್ಣ ಅವನ ಜೊತೆಗೆ ಅವನು ಉದ್ಧಾರ ಆಗಿಬಿಟ್ಟೆ. ಇಬ್ರು ಕೂಡ ಈ ಕರ್ಣ ಬೇರೆ, ಮಹಾಭಾರತ ಕರ್ಣ ಬೇರೆ, ಈ ಕರ್ಣ ಬೇರೆ. ಇದೆಲ್ಲ ಯೋಚನೆ ಮಾಡಿದರೆ, ಉಗ್ರ ಪ್ರಭವಂತಿ ಉಗ್ರ ಕರ್ಮಾಣ ಕ್ಷಯಾಯ ಜಗತೋ ಅಹಿತಾಹ. ರುದ್ರದೇವರನ್ನು ಅವರು ದುರುಪಯೋಗ ಮಾಡಿಕೊಳ್ತಾರೆ, ಲೋಕನಾಶಕ್ಕೆ ಪ್ರಯತ್ನ ಪಡ್ತಾರೆ. ನಮಗೆ ಅರ್ಥ ಆಗೋದಿಷ್ಟೇ, ರಾಕ್ಷಸರ ತಪ್ಪು ತಿಳುವಳಿಕೆ ಬಾಯಲ್ಲಿರೋದಿಲ್ಲ, ಅದು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅರ್ಥ. ಇಂಪ್ಲಿಮೆಂಟ್ ಮಾಡ್ತಾರೆ, ಆದ್ದರಿಂದ ಲೋಕಕ್ಕೆ ಅನರ್ಥ ಆಗಿಬಿಡುತ್ತೆ. ಒಳ್ಳೆಯವರು ಹಾಗೇನೆ, ಬರೀ ಮಾತಾಡೋದಿಲ್ಲ, ಅದು ನಡೆಸ್ತಾರೆ. ಒಳ್ಳೆಯವನು ಒಳ್ಳೆ ಮಾತಾಡ್ತಾನೆ, ಅದು ನಡೆಸ್ತಾನೆ. ಕೆಟ್ಟವನು ಕೆಟ್ಟ ಮಾತಾಡ್ತಾನೆ, ಅದು ನಡೆಸ್ತಾನೆ. ಅದು ಒಳ್ಳೆಯವರಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟವರಿದ್ರೆ ಕೆಟ್ಟದಾಗುತ್ತೆ. ಬರೀ ಮಾತಾಡ್ತಾ ಕೊಡೋದಿಲ್ಲ, ಅದರಿಂದಾಗಿನೇ ಹುಷಾರಾಗಿರಬೇಕು. ದೈತ್ಯ ಪ್ರವೃತ್ತಿಯನ್ನು ಭಗವಂತ ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಮತ್ತೆ ಹೇಳಿ, ಕಾಮಮಾಶ್ರಿತ ದುಷ್ಪೂರಂ, ಕಾಮಮಾಶ್ರಿತ ದುಷ್ಪೂರಂ ದಂಭಮಾನ ಮದಾನ್ವಿತಾಹ, ಮೋಹ ಗೃಹೀತ್ವಾ ಸದ್ಗ್ರಹಾನ್ ಪ್ರವರ್ತಂತೆ ಅಶುಚಿವ್ರತಾಹ. ಅವರ ಜೀವನ ಹೇಗಿರುತ್ತೆ ಅಂತ ಪರಮಾತ್ಮ ಹೇಳ್ತಾ ಹೋಗ್ತಾರೆ. ಅವರೆಲ್ಲ ಕಾಮಮಾಶ್ರಿತ ದುಷ್ಪೂರಂ, ಅವರಿಗೆ ಬರೀ ಕಾಮ 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 ಅಂದರೆ ಅಪೇಕ್ಷೆ ಅಪೇಕ್ಷೆ ಅಪೇಕ್ಷೆ. ಎಷ್ಟು ಬೇಕಾದರೂ ಕೊಡಿ, ಇನ್ನು ಊಟ ಮಾಡಿ ಕ್ಯಾರಿಯರ್ ಹೋಗ್ತಾರಲ್ಲ ಆ ಟೈಪ್, ಹಟ್ಟಿ ತುಂಬ ಉಂಡು ಎಲ್ಲ ಮಾಡಿ ಕ್ಯಾರಿಯರ್ ಉಳಿದು ಎರಡನೇ ಪಂಕ್ತಿ ಇದ್ದಾನೆ, ಏನು ಸಾಯ್ಬೇಕಾ ಈ ಮಧ್ಯೆ? ಕ್ಯಾರಿಯರ್ ಒಯ್ದಿದ್ದು ಒಯ್ದಿದ್ದೇನೆ. ಇದು ಭಾರಿ ತಪ್ಪು. ಭಗವಂತ ಹೇಳ್ತಾನೆ, ಕಾಮಮಾಶ್ರಿತ ದುಷ್ಪೂರಂ. ಅವ್ರಿಗೆ ಕ್ಯಾರಿಯರ್ ಇರುತ್ತಾರೆ, ನಾನು ಸುನು ಮಾಡಿರ್ತಾರೆ, ಬಕೆಟ್ ಕಟ್ಟೆ ಒಳಗೆ ಶಿಫ್ಟ್ ಮಾಡ್ತಾ ಇರ್ತಾನೆ. ಏನು ಆಶ್ಚರ್ಯ ಇದೆಲ್ಲ ಕೂಡ! ಇದಕ್ಕಿಂತ ಪಾಪ ಮತ್ತೊಂದಿಲ್ಲ. ಕಾಮಮಾಶ್ರಿತ ದುಷ್ಪೂರಂ, ದುಷ್ಪೂರಂ ಅಂದ್ರೆ ಏನು ಗೊತ್ತೇನು? ಅದು ಕೊನೆನೇ ಇಲ್ಲ, ಎಷ್ಟು ಕೊಟ್ಟರು ಇನ್ನೂ ಬೇಕು 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 ಅಷ್ಟೇ ಅವರಿಗೆ. ದಂಭಮಾನ ಮದ ಅನ್ವಿತಾಹ, ಆಸೆ ನೋಡಿದ್ರೆ ಸಾವಿರಾರು, ಸೊಕ್ಕು ನೋಡಿದ್ರೆ ಇನ್ನೂ ಜಾಸ್ತಿ. ದಂಭ ಮಾನ ಮದ ಅನ್ವಿತಾಹ, ದಂಭಾನ್ವಿತಾಹ ಮದಾನ್ವಿತಾಹ ಮತ್ತು ಮದ ಮಾನಾನ್ವಿತಾಹ. ದಂಭ ಮಾನ ಮದ, ಮಾನ ಅಂದ್ರೆ ದುರಹಂಕಾರ, ಮದ ಅಂದ್ರೆ ಸೊಕ್ಕು, ಕಾಮ ಅಂತ ಹೇಳಿದ್ರೆ ವಿಚಿತ್ರ ಬಯಕೆಗಳು, ಈ ಗರ್ವ ವಿಚಿತ್ರವಾದ ಹೊಂದಿಬಿಟ್ಟು ಉಚ್ಚಾಪಟ್ಟೆ ಇರ್ತಾರೆ. ಮೋಹಾದ್ಗೃಹೀತ್ವ ಅಸದ್ಗ್ರಹಾನ್, ಅವರು ಶಾಸ್ತ್ರ ಓದ್ತಾರೆ, ಸಚ್ಚಾಸ್ತ್ರ ಓದೋದಿಲ್ಲ, ಅಸದ್ಗ್ರಹಾನ್ ಅಂತ ಹೇಳಿದ್ದಾರೆ. ಅಸದ್ಗ್ರಹಗಳು, ಸತ್ ಅಂದ್ರೆ ಸತಿಥಿ ಪ್ರಾಣ, ಸದ್ಗ್ರಹ ಅಂದ್ರೆ ಸಚ್ಚಾಸ್ತ್ರ ಪ್ರಾಣಶಾಸ್ತ್ರ, ಅಸದ್ಗ್ರಹ ಅಂದ್ರೆ ಅನ್ಯ ಶಾಸ್ತ್ರಗಳನ್ನು ಓದ್ತಾರೆ. ಪ್ರವರ್ತಂತೆ ಅಶುಚಿವ್ರತಾಹ, ಅವ್ರು ವ್ರತ ಉಪವಾಸ ಮಾಡ್ತಾರೆ, ಬಿಡೋದಿಲ್ಲ ಅವರು. ಅಶುಚಿವ್ರತಾಹ, ಯಾವುದೋ ಕಲರ್ ಬಟ್ಟೆ, ಯಾವುದೋ ಇದು, ಯಾವುದೋ ದೇವಸ್ಥಾನ. ಹೇಳಿದ ಅಮಾವಾಸ್ಯೆ ಮಧ್ಯರಾತ್ರಿ, ಅಮಾವಾಸ್ಯೆ ಮಧ್ಯರಾತ್ರಿ ಶ್ಮಶಾನ, ಅಲ್ಲಿ ಹೋಗಿ ದೊಡ್ಡ ಪೂಜೆ ಇವ್ರದ್ದು. ಏನು ಪೂಜೆ ಇವರಿಗೆ? ಅಶುಚಿವ್ರತಾಹ. ಇವತ್ತು ನೋಡಿ, ನಾಗಗಳಂತೂ ಬರ್ತಿರ್ತಾರಲ್ಲ, ಆ ಕುಂಭಮೇಳಗಳಿಗೆ ಬರ್ತಾರಲ್ಲ, ಏನು ಭಯಂಕರ ಜನ ಗೊತ್ತು ಅವರೆಲ್ಲ ಕೂಡ. ವಿಚಿತ್ರ ಅಂದ್ರೆ ವಿಚಿತ್ರ, ಭಾರಿ ಭಾರಿ ಅಶುಚಿವ್ರತಗಳು ಅವರೆಲ್ಲ ಕೂಡ, ನೋಡ್ಲಿಕ್ಕಾಗೋದಿಲ್ಲ ಅವರನ್ನ, ಅಷ್ಟು ಕ್ಷುಲ್ಲಕ ವ್ಯಕ್ತಿಗಳು. ಅವರ ವೈಭವನೇ ಭಾರಿ ವೈಭವ, ಲೋಕಕಂಟಕರು ಅಂದ್ರೆ ಹಾಗಿರ್ತಾರೆ. ನೋಡಿ ವ್ರತ ಮಾಡ್ತೇವೆ ಅಂತ ಹೇಳಿಬಿಟ್ಟು ಪೇಪರ್ ನೋಡಿರ್ಬೇಕು ನೀವೆಲ್ಲ. ಒಮ್ಮೆ ವ್ರತ ಏನು ಗೊತ್ತೇನು? ಕೈ ಮೇಲೆ ತಿಳ್ಕೊಂಡ್ಬಿಡೋದು ಅಷ್ಟೇ, ಎಷ್ಟೋ ವರ್ಷ ಕೈ ಇಳಿಸೋದಿಲ್ಲ ಕೆಳಗೆ, ಒಂದೇ ಕೈ ಮೇಲೆ ತಿಳ್ಕೊಂಡಿರೋದು. ಆಗಿದ್ದೇ ಇರುವತ್ತ ಕೈ ಹೋಯ್ತು, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ, ಕೈ ಡೆಡ್, ಅಲ್ಲಿ ಮುಗಿದೋಯ್ತು. ಆ ಸಾಧನೆ ಅವನ ಪ್ರಕಾರ ಸಾಧನೆ ಅದು. ಒಂದು ಕಾಲು ಹೋಗಿ ಆಯ್ತಿಟ್ಟು ಕಾಲು ಹಾಗೆ ಇರೋದೇನೆ. ಇದಕ್ಕೆಲ್ಲ ದೇವ್ರು ಕಾಲೇ ಕೊಡಬೇಕು, ಈ ಜನಗಳಿಗೆ ಕೈಯಾಗಿ ಕೊಡಬೇಕಾಗಿದ್ರೆ ಅರ್ಥನೇ ಇಲ್ಲ. ಇದರ ರತನ ಇದು ಒಂದು ಅಶುಚಿವ್ರತಾಹ ಅಂತ ಕರೀತಾರೆ, ಅಶುಚಿವ್ರತಾಹ. ಇದೆಲ್ಲ ಎಂದೂ ಮಾಡಬಾರದು ಮನುಷ್ಯ. ಇದನ್ನು ಯಾರು ಮಾಡ್ತಾರಲ್ಲ, ಅವರು ಅಸುರಿ ಸಂಪತ್ತಿನವರು. ವ್ರತ ಒಳ್ಳೆ ವ್ರತ ಮಾಡಿದರೆ ದೈವಿ ಸಂಪತ್ತಿನವರು. ಏಕಾದಶ್ಯಾದಿಗಳೆಲ್ಲ ಒಳ್ಳೆ ವ್ರತಗಳು ಅವು, ಇವೆಲ್ಲ ಕೂಡ ಭಯಂಕರ ವ್ರತಗಳು. ಇವತ್ತು ಎಷ್ಟು ಜನ ಇಲ್ಲ ನರಬಲಿ ಕೊಡೋರಿಲ್ವೇನು? ಪಾಪ ಆ ಮೇಕೆನ ಸಿನಿಮಾಗಳು ಬರುತ್ತಂತೆ ಆ ಕಡೆಗೆಲ್ಲ, ಆಂಧ್ರಪ್ರದೇಶದ ಕಡೆ ಜನ ಪೇಪರ್ನಲ್ಲಿ ಹಾಕ್ತಿರ್ತಾರೆ, ಯಾವುದೋ ಆ್ಯಕ್ಟರ್ ಸಿನಿಮಾ ರಿಲೀಸ್ ಆಗಿಬಿಟ್ರೆ ಅವನ ಕಟೌಟ್ ಕಡೆಗೆ ಈ ಕುರಿನ ಕೋಳಿನ ಕತ್ತರಿಸಿ ರಕ್ತಾಭಿಷೇಕ ಮಾಡ್ತಾರೆ. ಎಂತ ಪಾಪಿಗಳಿರ್ಬೇಕು ಲೆಕ್ಕ, ಕುರಿ ಕೋಳಿಗಳನ್ನು ಕೊಂದು ಅವನಿಗೆ ಅಭಿಷೇಕ ತಲೆಯಿರೋ ಜನ ಉಂಟು ಅವರಿಗೆಲ್ಲ ಕೂಡ. ಯಾರಿಗೋಸ್ಕರ ಇದೆಲ್ಲ? ಒಬ್ಬ ಸಿನಿಮಾ ನಟನಿಗೋಸ್ಕರ. ಕೊಲ್ಲೋದೇನು ಅಮಾಯಕ ನಿನಗಣ್ಣ, ಆ ಚೆಲ್ಲಿ ಬೀದಿಯಲ್ಲಿ ಬಿಸಾಡಿ ಕೇಕ್ ಹೇಳಿ ಓದಾಡ್ತಿರೋದು. ಇವ್ರು ಎಜುಕೇಶನ್ ಕೊಟ್ಟವ್ರು ಯಾರು, ನೋಡಿದವರು ಯಾರು ಇದನ್ನ? ಇದೆಲ್ಲ ಏನು ತೋರಿಸುತ್ತೆ? ಅಶುಚಿಯು ರಥ ಭಗವಂತ ಹೇಗೆ ಹೇಳಿದ್ದನ್ನು ಲೆಕ್ಕ ಹಾಕುದು. ದೇವ್ ನಮ್ಮಲ್ಲಿ ಪಂಚಾಮೃತ ಅಂತ ಮಾಡ್ತಾರೆ ಅಂತ ತಿಳ್ಕೊಂಬೋಣ. ಯಾವುದು ಬತ್ರಿ ಚೆಲ್ಲಕ್ ಮಾಡೋದಿಲ್ಲ ಅದನ್ನ, ಎಲ್ಲ ಭಕ್ತರಿಗೆ ಕೊಡ್ಲಿಕ್ಕೆ ಹೊರತು ಅವಳೆ ಭಾರಿ ಟೇಸ್ಟಿ ಫುಡ್ ಇದ್ದಾಗ ಒಂದು ಹಸಿವು ಅನ್ನ ಅಡಿಷನಲ್ ಸ್ವೀಟ್ ಇದ್ದಾಗ ಲೆಕ್ಕ. ಮತ್ತೆ ಆರೋಗ್ಯಕರ, ಎಲ್ಲ ಹಸುವಿನ ಸಂಬಂಧಪಟ್ಟಿದ್ದಾದ್ರಿಂದ ಒಳ್ಳೆ ಆರೋಗ್ಯಕರವಾದದ್ದು. ದೇವರಿಗೆ ಅಭಿಷೇಕನೂ ಆಯಿತು, ಜನಕ್ಕೆ ಉಪಯೋಗನೂ ಆಯಿತು. ಅಲ್ಲಿ ನೋಡಿದ್ರೆ ಪ್ರಾಣಿಗಳು ಸತ್ತುವು, ಏನು ಬಂತೀವನಿಗೆ ಭಾಗ್ಯ? ಅದರಿಂದ ಯಾವುದೋ ಇದಕ್ಕೋಸ್ಕರ ಮಾಡಿದ ಏನು ಪ್ರಯೋಜನ? ಇದು ಹೇಳೋಕೆ ಕೇಳೋರು ಯಾರಿದಕ್ಕೆ? ಅಶುಚಿಯು ರಥ. ಅವ್ರು ಹೇಳಕ್ಕೆ ಹೋಗಿ ಅವ್ರ ಹೇಳದಂತ ತಲೆನೇ ಹರಿಸಿಬಿಡ್ತಾರೆ ಅಂತ ಜನ ಇರ್ತಾರೆ. ಇವೆಲ್ಲ ಅರ್ಥ ಮಾಡ್ಕೊಂಡು ಆಸುರಿ ಸಂಪತ್ತಿನ ಜನಗಳು ಬಿವೇರ್ ಆಫ್ ಡಾಗ್ಸ್ ಅಂತ ಹೇಳ್ತಾರೆ. ಬಿವೇರ್ ಆಫ್ ಡಾಗ್ಸ್ ಅಲ್ಲ, ಬಿವೇರ್ ಆಫ್ ಡೆಮನ್ಸ್ ಅಂತ ಹಾಕಬೇಕು. ರಾಕ್ಷಸರಿದ್ದಾರೆ ಎಚ್ಚರಿಕೆ ಅಂತ ಹಾಕಬೇಕು. ಹಸುರರಿದ್ದಾರೆ ಎಚ್ಚರಿಕೆ, ಜೇಬು ಕಳ್ಳರಿದ್ದಾರೆ ಎಚ್ಚರಿಕೆ ಹಾಕಿದಾಗ ಹಾಕಬೇಕಾಗ್ತದೆ. ಅಶುಚಿವ್ರತಾ ಚಿಂತಾಮ ಅಪರಿಮೇಯಾಂಚ ಪ್ರಳಯಾಂತಾಮುಪಾಶ್ರಿತಾಹ. ಅವರ ಯೋಚನೆಗಳು ಎಷ್ಟು ಗೊತ್ತೇನು? ಸತ್ರು ಅವರು ಬುದ್ಧಿ ಬದಲಾಗೋದಿಲ್ಲ. ಪ್ರಳಯಾಂತಾಮುಪಾಶ್ರಿತಾಹ ಪೇಪರ್ ಬರ್ತಿರ್ತ ನೋಡಿ, 90 ವರ್ಷ ರಾಜಕಾರಣಿ, 80 ವರ್ಷ ರಾಜಕಾರಣಿ, 60 ವರ್ಷ ರಾಜಕಾರಣಿ. ಅವನಿಗೇನು ಕೋಟ್ಯಾಧೀಶ, ಮೊದಲೇ ಕೋಟಿಗಟ್ಟಲೆ ಇರುತ್ತಂತೆ. ಧರಣಿ ಮೇವು ಹಾಕಿ ಕೊಟ್ಟ ತಾನು ತಿಂದ್ಬಿಟ್ಟ, ಮೇವು ಅಷ್ಟು ತನ್ನ ಮೇವಾಯ್ತದ, ಕೋಟಿಗಟ್ಟಲೆ ತಿಂದ್ಕೊಂಡ್ಬಿಡ್ತಾನೆ. ಆಶ್ಚರ್ಯ, ಇಷ್ಟು ಎಷ್ಟು ಜನ್ಮ ಹೋಗ್ತಿರು ಎಷ್ಟು ದುಡ್ಡು ಬೇಕಾಗಲ್ಲ ಅವನಿಗೆ. ಅಷ್ಟು ಉಂಟು ಏನ್ ಮಾಡ್ತಾನ ಅವನು? ಹುಚ್ಚ ಅಂತ ಕರೀತಾರೆ. ಇವತ್ತು ಎಲ್ಲಿಯೊಳಗೆ ಎಷ್ಟು ಬಡಿಸ್ಕೊತಾನೆ, ತಾನು ಎಷ್ಟು ತಿನ್ಲಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಬಡಿಸ್ಕೋಬೇಕು. ಅದೇ ತರಹ ಆಸ್ತಿ ಎಷ್ಟಿರಬೇಕು, ತಾನು ಎಷ್ಟು ಉಪಯುಕ್ತ ಅಷ್ಟು ಮಾತ್ರ ಇರಬೇಕು. ಹೆಚ್ಚಿದ್ರೆ ಅದು ಬ್ಲಾಕ್ ಅಂತ ಕರೀತಾರೆ. ಎರಡು ರೀತಿ ಬ್ಲಾಕು, ಅಕೌಂಟಬಲ್ ಅಲ್ಲ, ದುಡ್ಡು ಬ್ಲಾಕ್ ಆಯ್ತು ಒಂದ್ ಕಡೆಗೆ, ಬ್ಲಾಕ್ ಆಯ್ತು, ಫ್ಲೋ ಇಲ್ಲ, ಪಕ್ಕ ಮೇಲೆ ನೀರಿಲ್ಲ, ಚೆಲ್ತಾ ಇರ್ತಾನಲ್ಲ ಆ ಟೈಪ್. ಅದು ಬಿಟ್ಟರೆ ಅವನೇನು ಹೋಗ್ಬಿಡ್ತಾನೆ, ಮೇಲೆ ಮನೆಗೆಲ್ಲ ಹೋಗುತ್ತೋ ಅಂತ ನೀರು ಬಿಟ್ಬಿಡೋದು ಕೆಳಗಡೆಗೆ. ಇವನು ನೀರು ಮೋರಿಗೆ ಹೋಗ್ತಾ ಇರುತ್ತೆ, ಅವ್ರು ನೀರೆಲ್ಲ ಒದ್ದಾಡ್ತಿರ್ತಾರೆ. ಹೀಗಾಗ್ಲಿಲ್ವಾ? ಈಗ ಆ ದೃಷ್ಟಿಯಲ್ಲಿ ಮನುಷ್ಯ ಸಂಪಾದನೆ ಹೇಗಿರಬೇಕು ಅಂದರೆ ಎಲ್ಲೆಲ್ಲಿ ಬಡಿಸ್ಕೊಂಡ್ರೆ ಹೇಗೋ ಹಾಗಿರಬೇಕು. ಅದೆಲ್ಲ ಗೊತ್ತಿಲ್ಲ ಅವರಿಗೆ. ಪ್ರಳಯಾಂತಾಮುಪಾಶ್ರಿತಾಹ, ಎಷ್ಟೋ ಜನ ಮನೆ ಕಟ್ತಿರ್ತಾನೆ, 89 ವರ್ಷ, 4th ಫ್ಲೋರ್ ಹಾಕ್ತಿರ್ತಾನೆ, ಇಲ್ಲ ಅವನು ಆ ಗೃಹಪ್ರವೇಶ ಮಾಡೋ ಚಾನ್ಸಸ್ ಕೂಡ ಇಲ್ಲ. ಅಷ್ಟು ಆಸೆ ಅಂದ್ರೆ ಆಸೆ. ಇದೆಲ್ಲ ಎಲ್ಲಿಂದ ಬಂತು ಯೋಚನೆ ಮಾಡಿ? ನಿಜವಾದ ಅರ್ಥದೊಳಗೆ ಎಷ್ಟೋ ದಿನ ನೋಡಿದ್ದೇನೆ ಅವರಿಗೆ, ಏನೇನೂ ಇಲ್ಲ, ಆಸ್ತಿ ಕಮಿಟ್ಮೆಂಟೇ ಇಲ್ಲ ಅವರಿಗೆ, ನಿಲ್ ಕಮಿಟ್ಮೆಂಟ್. ಅವ್ರಿಗೆ ಪೆನ್ಷನ್ನೇ 30,000, ಗಂಡ ಹೆಂಡತಿ ಇಬ್ಬರಿಗೆ 30,000 ಬರುತ್ತೆ, ಒಂದು ಪೈಸೆ ದಾನ ಧರ್ಮ ಮಾಡಿ ಗೊತ್ತಿಲ್ಲ ಅವರಿಗೆ. ಮುಂದೆ ಯಾರೋ ಅಂದ್ರೆ ಯಾರು ಬೀದಿ ಪಾಲಾಗುತ್ತೆ ಹೊರತು ಯಾವನ್ನು ತಗೊಳ್ಳೋ ಚಾನ್ಸಸ್ಸೇ ಇಲ್ಲ. ಇದು ಯಾತಕ್ಕೆ ಹೇಳ್ತೇವೆ? ಒಬ್ಬಿಬ್ಬರ ಬಗ್ಗೆ ಹೇಳಿದ್ದಲ್ಲ, ಅದು ಸೈಕಾಲಜಿನೇ ಆಗಿರುತ್ತೆ ಅಂತ. ಸೈಕಾಲಜಿ ಇರೋದೇ ಹಾಗೆ. ಚಿಂತಾಮ ಪರಿಮೇಯಾಂಚ ಪ್ರಳಯಾಂತಾಮುಪಾಶ್ರಿತಾಹ. 1,000 ಪ್ಲಾನ್ ಮಾಡ್ತಾರೆ, ಹಾಗೆ ಹೀಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಇವತ್ತು 6 ವರ್ಷಕ್ಕೆ ಡಬಲ್ ಆಗುತ್ತೆ, ಈಗ ಹೋಯ್ತು, 10 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ಇಟ್ಕೊಂಬೋಣ. 11 ಡಬಲ್ ಆಗುತ್ತೆ, 24 ಇನ್ನೂ ಡಬಲ್ ಆಗುತ್ತೆ, 48 ಇನ್ನೂ ಡಬಲ್ ಆಗುತ್ತೆ, 90 ಡಬಲ್ ಆಗುತ್ತೆ. ಇವರೆಲ್ಲ ಹೋಗಿರ್ತಾರೆ ಅಷ್ಟೊತ್ತಿಗೆ, ಅದು ಡಬಲ್ ಆಗ್ತಿರುತ್ತೆ, ಅವ್ರ ಜನ ಸತ್ತೋಗಿರ್ತಾರೆ ಅಷ್ಟೊತ್ತಿಗೆ. ಅದು ಇವರು ಡಬಲ್ ಆಗ್ತಾರೆ, ಆಗೋದಿಲ್ವ? ಆಯುಷ್ಯ ಬೇರೆ ಡಬಲ್ ಆಗೋದಿಲ್ವಲ್ಲ, ಮೈನಸ್ ಆಗ್ತಾನೆ ಇರ್ತದೆ. ಎಷ್ಟರೇ ಯೋಚನೆ ಮಾಡ್ತಾರೆ ನೋಡಿ, ಏನು ಇಲ್ವೇ ಇಲ್ಲ. ಇದು ಯಾರ ಲಕ್ಷಣ? ಆಸುರಿ ಸಂಪತ್ತಿನ ಲಕ್ಷಣ. ಮತ್ತು 99% ಪಾಲು ಜನದ ಬದುಕು ಅದಕ್ಕಿಂತ ಮೇಲಿಲ್ಲ. ಅಷ್ಟಕ್ಕೆ ಅವರು ಜೀವಿತ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲ ಅನಾಲಿಸಿಸ್ ನೋಡಿಬಿಟ್ಟಾಗ ನಮಗೆ ಗಾಬರಿ ಆಗಬೇಕು. ಸದ್ಯ ನಾವು ಹೀಗಾಗದೆ ಹೋದರೆ ಸಾಕು, ಮತ್ತು ಎಚ್ಚರ ಬಂದರೆ ನಮ್ಮ ಜೀವನ ಸಾರ್ಥಕ ಇದ್ದಂತೆ. ಅಂತಾಮುಪಾಶ್ರಿತಾಹ, ಆ ರೀತಿ ಬದುಕ್ತಾ ಇದ್ದಾರೆ. ಏತಾವಧಿತಿ ನಿಶ್ಚಿತಾಹ, ಯಾರು ಹೇಳಕ್ ಹೋದ್ರೆ ಏನು ಹೇಳ್ತಾರೆ ಗೊತ್ತ ಅವರು? ಏ ಇಷ್ಟೇ ರೀ, ಇದು ಇನ್ನು ಮುಂದೆ ಏನೇ ಇಲ್ಲ, ಈ ಕೊನೆ ಅಂದರೆ ಕೊನೆ ಅಷ್ಟೇ. ನೆಕ್ಸ್ಟ್ ಲೈಫ್ ಇಲ್ಲ, ನೆಕ್ಸ್ಟ್ ಇದಿಲ್ಲ, ಏನೂ ಇಲ್ಲ. ಹಾಗೆ ಹೇಳ್ತೀಯಲ್ಲ, ಸತ್ಮೇಲೆ ಮತ್ತೆ ಮಕ್ಕಳು ಮೊಮ್ಮಕ್ಕಳು ಯಾಕೆ ಬಿಡ್ತೀಯ ಹಾಗಿದ್ರೆ? ಏನಿಲ್ಲ ಅಂತ ಹೇಳಿದ ಮನುಷ್ಯ ಮತ್ತೆ ಬಿಟ್ಟಾಗ ಸಾಯ್ತೀಯ ಹಾಗಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇಲ್ಲೇ ತಾಳ್ಮೇಲೆ ಮಕ್ಕಳು ಇರ್ತಾರೆ, ಅಲ್ಲಿ ಮಾತ್ರ ಯಾರೂ ಇಲ್ಲ. ಇದ್ಯಾವ ಲೆಕ್ಕ ಹಾಗಿದ್ರೆ? ಹೋಳಪ್ಪ ಯಾವ್ದು ಬೇಡ, ಅದಿಲ್ಲ, ಒಂದ್ ಮಾತ್ರ ಯೋಚನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅವರಿಗೆ ಪೂರ್ಣ ಚಿಂತೆ ಅವರಿಗೆ ಸಾಧ್ಯನೇ ಇಲ್ಲ. ಈ ಚಿಂತೆ ಮಾಡ್ಕೊಂಡೇ ಮಾಡ್ಕೊಂಡೇ ಸಾಯ್ತಾರೆ. ಈಗ ಪರಮಾತ್ಮ ತುಂಬಾ ಹೇಳ್ತಾ ಹೋಗ್ತಾನೆ, ಅದನ್ನೆಲ್ಲ ಸ್ಟಡಿ ಮಾಡಿದರೆ ವಿಶಾಲವಾಗಿ ನೋಡ್ತಾ ಹೋದರೆ ನಿಜವಾಗಲೂ ಜಗತ್ತಿನ ಚಿತ್ರವನ್ನೇ ಭಗವಂತ ಮುಂದಿಡ್ತಾ ಇದ್ದಾನೆ. ಅದನ್ನು ಉಪಯೋಗ ಮಾಡ್ಕೋಬೇಕು ನಾವು. ಇನ್ನು ಮುಂದೆ ತುಂಬಾ ಇದೆ, ಅದೆಲ್ಲ ಹೇಳೋದಕ್ಕೆ ಗೊತ್ತಾಗ್ಲಿಕ್ಕಿಲ್ಲ. ಮನೆಗೆ ಹೇಳ್ತಾ ಇವ್ರಿ, ಒಂದು ಗತಿ ಮುಗಿಸ್ಬೇಕಲ್ಲ ಅವ್ರ ಗತಿಯನ್ನ ಪರಮಾತ್ಮ ಹೇಳ್ತಾರೆ. ಅಂತೂ ಇಷ್ಟು ಜನ ಇದ್ದಾರಲ್ರಿ, ಹೇಳೋದು ಕೇಳಿದ್ರೆ ಯಾರು ಇಲ್ವೋ ಇವರಿಗೆ ಅಂತ ಕೇಳಿದರೆ, ಮತ್ತು ಹೊರಗೆ ಹೇಳೋದು ಕೇಳಿದ್ರೆ ಯಾರೂ ಇಲ್ಲ. ಭಗವಂತ ಹೇಳ್ತಾರೆ ಯೋಚನೆ ಮಾಡಿಬಿಡಿ, ನಾನಿದ್ದೇನೆ ಅಂತ ಹೇಳ್ತಾನೆ. ನಾನು ಏನು ಮಾಡ್ತೇನೆ ಗೊತ್ತಾ? ತಾನಹಂ ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರ ವಶುಭಾನ್ ಆಸುರೀಶ್ವೇವ ಯೋನಿಷು. ನಾನು ವಿಚಾರಿಸ್ಕೋತೇನೆ ಅವ್ರನ್ನೆಲ್ಲ ಕೂಡ, ಅವರನ್ನೆಲ್ಲ ಅಸುರ ಯೋನಿಗಳಲ್ಲಿ ಹಾಕ್ತೇನೆ. ಅಸುರ ಸಂಪತ್ತು ಅಸುರ ಯೋನಿಗಳಲ್ಲಿ ಹಾಕ್ತೇನೆ, ಸರ್ವನಾಶವನ್ನು ಮಾಡ್ತೇನೆ. ಅವರೇನ್ ಮಾಡ್ತಾರೆ ಗೊತ್ತಾ, ತಥೋಯಾಂತಿ ಅಧಮಾಂ ಗತಿ ಮಾಮ ಪ್ರಾಪ್ತೈವ ಕೌಂತೇಯ ತಥೋಯಾಂತಿ ಅಧಮಾಂ ಗತಿ, ಸರ್ವನಾಶದ ಅಂಚಿಗೆ ಹೋಗ್ಬೇಕಾಗಿ ಮಾಡ್ತೇನೆ ಅಂತ ಹೇಳುತ್ತಾರೆ. ಆಗ ನಮಗೆ ವಿಶ್ವಾಸ ಬರುತ್ತಾ, ಎಷ್ಟೋ ಕಡೆ ನಮಗೆ ನ್ಯಾಯ ಸಿಗೋದಿಲ್ವಲ್ಲ, ಯೋಚನೆ ಮಾಡಬೇಕಾಗಿಲ್ಲ, ದೇವರು ನಮಗೆ ನ್ಯಾಯ ಕೊಟ್ಟೇ ಕೊಡ್ತಾರೆ ಗ್ಯಾರಂಟಿ. ಅದು ಅವತಾರ ಮಾಡಿರದೆ ಅದಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆ ಶ್ಲೋಕ ಓದಿರ್ತೇವೆ ಅಲ್ಲಿ. ಸಜ್ಜನರು ಯಾರು ಅಲ್ಲಿ ಉತ್ತರ ಕಾಣಲಿಲ್ಲ, ದುರ್ಜನರು ಯಾರು ಉತ್ತರ ಸಿಗಲಿಲ್ಲ. 16ನೇ ಅಧ್ಯಾಯಕ್ಕೆ ಬನ್ನಿ, ಎರಡಕ್ಕೂ ಉತ್ತರ ಸಿಗ್ತಾರೆ. ಪರಿತ್ರಾಣಾಯ ಸಾಧೂನಾಂ ದೈವಿ ಸಂಪತ್ತನ್ನು ಹೊಂದಿದವರನ್ನ ಕಾಪಾಡ್ತೇನೆ, ವಿನಾಶಾಯಿತ ದುಷ್ಕೃತಾಂ ಆಸರಿ ಸಂಪತ್ತಿನ ನಾಶ ಮಾಡ್ತೇನೆ. ಇದು ತನ್ನ ಮಾತಿಗೆ ಅರ್ಥ ಅದು ಭಗವಂತ ಹೇಳಿದ್ದು. ಅದು ವಿವರ ತುಂಬಾ ಇದೆ, ಈಗ ಹೊತ್ತಾಗಿದೆ. ಆದ್ದರಿಂದ ಮುಂದಿನ ಸಲ, ಮುಂದಿನ ಪ್ರವಚನ ನವೆಂಬರ್ ತಿಂಗಳಲ್ಲಿ ಇರೋದಿಲ್ಲ, ಇಲ್ಲಿ ಡಿಸೆಂಬರ್ 15-21ರವರೆಗೆ. ಆಗ 16ನೇ ಅಧ್ಯಾಯದ ಮುಂದಿನ ಭಾಗ, 17ನೇ ಅಧ್ಯಾಯ ಚಿಕ್ಕದು, ಆ 2 ಅಧ್ಯಾಯಗಳನ್ನು ಮುಗಿಸಿಬಿಟ್ರೆ ಆಮೇಲೆ 18ನೇ ಅಧ್ಯಾಯ ದೊಡ್ಡದಾದ್ದರಿಂದ ಜನವರಿಯಲ್ಲಿ 1-7 ದಿವಸ, ಫೆಬ್ರವರಿಯಲ್ಲಿ ಕೊನೆ, ಅಲ್ಲಿಗೆ ಪ್ರವಚನ ಮಾಲಿಕೆ ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ, ಇಲ್ಲಿ ರಾಮ ಮಂದಿರದ ಅಸೋಸಿಯೇಷನ್ನವರು ತುಂಬಾ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಎಂದಿನಂತೆ ನಡೆಸಿದ್ದಾರೆ. ಈ ಬಾರಿ ಕಾರ್ಯಕ್ರಮ ಭಾರಿ ಗೊಂದಲದ ಕಾರ್ಯಕ್ರಮ, ಒಂದ್ ಕಡೆ ಮಳೆ, ಒಂದ್ ಕಡೆ ಪಟಾಕಿಗಳು, ಒಂದ್ ಕಡೆ ಇದು, ಬಾರಿ ಬಾರಿ ನಡೆದೋಗ್ಬಿಟ್ಟಿದೆ. ಅರ್ಜುನ ಹ್ಯಾಕ್ ಕೇಳಿದ ಅಂತ ನಮಗೆ ಆಗನಿಸುತ್ತೆ, ಅರ್ಜುನ ಹ್ಯಾಕ್ ಕೇಳಿರ್ಬೇಕಲ್ಲಿ ಅಂತ ಕೇಳಿದರೆ, ಪ್ರವೃತ್ತಿ ಶತ್ರ ಸಂಪಾತೆ ಸದರು ಉದ್ಯಮ್ಯ ಪಾಂಡವ, ಇದೆಲ್ಲ ಸಣ್ಣದು ಅಲ್ಲಿ ಪಡೆದಾಯ್ತು. ಪಣವಾನಕ ಗೋಮುಖ ಉಚ್ಚಾಪಟ್ಟೆ ಗಲಾಟೆ, ಅರ್ಜುನ ಕಾವಾಮಾಗಿ ಕೇಳ್ತಾನೆ, ಇದು ಆಶ್ಚರ್ಯ. ನೀವು ಹೇಗೆ ಅಂತಂದ್ರೆ ನೀವು ಶುರು ಮಾಡಿದ್ದೀರಿ ಪಾಪ, ಇಷ್ಟು ಗಲಾಟೆಯಲ್ಲೂ ಕೂಡ ಕೇಳ್ತಿದ್ದೀರಿ ಅಂದ್ರೆ ಅರ್ಜುನ ಕೇಳಿದ್ದೇನು ಆಶ್ಚರ್ಯ ಅಲ್ಲಾಗ, ಭಾರಿ ದೊಡ್ಡವನಾತ. ನೀವೇ ಎಷ್ಟು ಕೇಳಿರ್ಬೇಕಾದ್ರೆ, ಒಂದ್ಸರ್ತಿ ಕೂಡ ಗಲಾಟೆ ಆಯ್ತು ಅಂತ ಅನಿಸ್ತೇನೆ ಕೇಳಿರ್ಬೇಕಾದ್ರೆ. ಭಗವದ್ಗೀತೆಯ ಬಗ್ಗೆ ಭಗವಂತ ಹೇಳಿದ್ದರೆ ಯಾಕೆ ಕೇಳಿರಬಹುದು ಅಂತ ನಮಗೆ ಅರ್ಥವಾಗುತ್ತೆ ಅಂತ ಭಗವದ್ಗೀತೆಯನ್ನು ಮುಂದುವರೆಸೋಣ. ಈ ರಾಮ ಮಂದಿರದ ಅಸೋಸಿಯೇಷನ್ ಎಲ್ಲ ಕಾರ್ಯಕರ್ತರಿಗೂ, ಜಗನ್ನಾಥರಾಯರ ನೇತೃತ್ವದ ಗುಂಪಿಗೆಲ್ಲ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಪ್ರವಚನ ಡಿಸೆಂಬರ್ 15-21ರವರೆಗೆ ಅಂತ ತಿಳಿಸ್ತಾ, ಕೆಲವರೆಲ್ಲ ನಮ್ಮ ಟ್ರಸ್ಟಿನ ಧ್ಯೇಯೋದ್ದೇಶಗಳೇನು ಅಂತ ಕೇಳಿದರು, ಅದನ್ನು ಪಾಂಪ್ಲೆಟ್ಸ್ ಮಾಡಿಸಿದೆ, ಬೇಕಾದವರು ಇಸ್ಕೊಂಡು ಹೋಗಬಹುದು. ಅದನ್ನು ಶ್ರೀಯುತ ಗುರುರಾಜರಾವ್ ದೇಶಮುಖ್ ಅವರು ಮಾಡಿಸಿಕೊಟ್ಟಿದ್ದಾರೆ. ನಮ್ಮ ಟ್ರಸ್ಟಿನ ಧ್ಯೇಯೋದ್ದೇಶಗಳೇನೇನಿದೆ, ಅದರಿಂದ ಏನು ಪ್ರಯೋಜನ ಪಡಿಬಹುದು, ಎಷ್ಟೆಷ್ಟು ಪ್ರಶಸ್ತಿ ಇತ್ಯಾದಿಗಳು ಉಂಟು, ಎಲ್ಲ ಉಪಯೋಗ ಉಂಟು, ಇವನ್ನು ಪ್ರಯೋಜನ ಪಡೆಯಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ, ಇವತ್ತಿನ ಪ್ರವಚನವನ್ನು, ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ.